తదనుత్రాణం విధత్తే పునః సూక్ష్మాబ్దీతరహాదిసంగతబలం వక్తిశ్రుతిర్వ్యంజయన్ స్వాపం ప్రాపయతి శ్రమాపహృదయే కల్పావసానే చ యః తం దేవం పితరం పతిం గురుతమం వందే రమావల్లభం. లసతు శ్రీమదానందతీర్థేంద్రుణో హృదంబరే యద్వచశ్చంద్రికా స్వాంతసంతాపం విధిపృద్ధతి. పదవాక్య ప్రమాణజ్ఞ ప్రణమ్య శిరసా గురు వ్యాకరిష్యే యథాబోసం విష్ణుతత్వనిర్ణయం. ఓం సదాగమైక విజ్ఞేయం సమతీతక్షరాక్షరం నారాయణం సదా వందే నిర్దోషాశేష సద్గుణం. ఏనాయితీగా యది చ ఏకమేవ బ్రహ్మ ఉపాధిభేదాత్ సంసరతి ముచ్యతే తదా సంసారిణాం సర్వదా విద్యమానత్వాత్ సర్వదా సంసారియేవ బ్రహ్మ. ಬ್ರಹ್ಮ ಯಾವಾಗಲೂ ಕೂಡ ಸಂಸಾರಿ ಆಗಬೇಕಾಗತ್ತೆ. ಉಪಾಧಿ ಇರೋದಾದರೆ, ಉಪಾಧಿ ಇದೆ, ಅನಂತ ಉಪಾಧಿಗಳಿಂದಾಗಿ ಅನಂತ ಜೀವಭಾವ ಬಂತು, ಆಗ ಒಂದೊಂದು ಮುಕ್ತವಾದರೂ ಕೂಡ ಇನ್ನೊಂದು ಮುಕ್ತವಾಗದೆ ಹಾಗೆ ಉಳಿಯೋದರಿಂದ, ಯಾವಾಗಲೂ ಸಂಸಾರ ಇರೋದರಿಂದ ನಿಮ್ಮ ಬ್ರಹ್ಮನಿಗೆ ಸಂಸಾರಿತ್ವ ತಪ್ಪಿದ್ದೇ ಅಲ್ಲ ಅಂತ ಹೇಳಿ. ಅತಃ ತದ್ಭಾವೋಪಿ ನ ಮುಕ್ತಿ ಸರ್ವದಾ ಉಪಾಧಿ ಸಂಬಂಧತ್ವಾ ತಸ್ಯ. ಅವನಿಗೆ ತದ್ಭಾವ ಅಪಿ ಅಂತ ಬ್ರಹ್ಮಭಾವ ಕೂಡ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸರ್ವದಾ ಉಪಾಧಿ ಸಂಬಂಧತ್ವ, ಸರ್ವದಾ ಉಪಾಧಿ ಸಂಬಂಧ ಇರೋದ್ರಿಂದ ಯಾವಾಗಲೂ ಕೂಡ ಅದಕ್ಕೆ ಮೈಲಿಗೆ ಇದ್ದಾಗಿರುತ್ತಾನೆ ಬ್ರಹ್ಮ, ಸಂಸಾರಿಯೇ ಆಗ್ತಾನೆ. ಉಪಾಧಿ ಸಂಬಂಧ ಏವಚ ಸಂಸಾರ ಕಾರಣಂ ತತ್ಕಸಂ ಬ್ರಹ್ಮಣೋ ನ ಸರ್ವದಾ ಸಂಸಾರಿತ್ವಮಿತಿ. ಉಪಾಧಿ ಸಂಬಂಧ ಸಂಸಾರಕ್ಕೆ ಕಾರಣ. ಉಪಾಧಿ ಎಂಬುದು ಸತ್ಯ ಅಂದರೆ ಯಾವಾಗಲೂ ಇರುತ್ತೆ ಅಂತಾಯಿತು. ಯಾವಾಗಲೂ ಅನಂತ ಜೀವಭಾವ ಹೊಂದಿದಾಗ ಎಷ್ಟು ಜನ ಮುಕ್ತರಾದರೂ ಮತ್ತೊಬ್ಬರು ಇದ್ದೇ ಇರ್ತಾರಾದ್ದರಿಂದ ಬ್ರಹ್ಮ ಸಂಸಾರಿಯೇ ಆಗ್ತಾನೆ. ನಾನು ಭವೇದೇವಂ ಬದ್ಧಮುಕ್ತ ವ್ಯವಸ್ಥಾಯಾಂ ಜೀವ ಬ್ರಹ್ಮ ವ್ಯವಸ್ಥಾಯಶ್ಚ ಅನುಪಪತ್ತಿ ಇದು ಶುದ್ಧಶ್ಚೇವ ಬ್ರಹ್ಮಣ ಉಪಾಧಿ ಸಂಬಂಧಂ ಸಂಸಾರಂಚ ಬ್ರೂಮಃ. ಅದಾಗಬೇಕಿತ್ತ, ಅದು ಆಗಿತ್ತ. ನಾನು ಭವೇದೇವಂ ಬದ್ಧಮುಕ್ತ ವ್ಯವಸ್ಥಾಯಾ ಜೀವ ಬ್ರಹ್ಮ ವ್ಯವಸ್ಥಾಯಶ್ಚ ಅನುಪಪತ್ತಿ. ನೀವು ಹೇಳಿದಂತೆ ಬದ್ಧಮುಕ್ತ ವ್ಯವಸ್ಥೆ ಮತ್ತು ಜೀವಬ್ರಹ್ಮ ವ್ಯವಸ್ಥೆ ಇವಕ್ಕೆ ಅನುಪತ್ತಿ, ಒಂದು ಯುಕ್ತಿ ವಿರೋಧ ಬರಬಹುದಾಗಿತ್ತು. ಯದಿ ಶುದ್ಧಶೈವ ಬ್ರಹ್ಮಣ ಉಪಾಧಿ ಸಂಬಂಧ ಸಂಸಾರಂಚ ಬ್ರೂಮಃ. ಶುದ್ಧ ಬ್ರಹ್ಮನಿಗೆ ಉಪಾಧಿ ಸಂಬಂಧ, ಅದರಿಂದಾಗಿ ಸಂಸಾರ ಅಂತ ಹೇಳಿದರೆ ದೋಷ ಬರ್ತಿತ್ತು, ಹಾಗೆ ಹೇಳೋದಿಲ್ಲ ನಾವು. ಕಿಂತು ಶುದ್ಧಂ ಉಪಾಧಿಭಿ ಅಸಂಬದ್ಧಮೇವ ಅವತಿಷ್ಠತೆ. ಶುದ್ಧ ಬ್ರಹ್ಮ ಅಂತಿದ್ದಾನೆ ಅವನೆಂಥವನು, ಉಪಾಧಿ ಸಂಬಂಧ ಅವನಿಗೆ ಬರೋದೇ ಇಲ್ಲ, ಯಾವಾಗ ಶುದ್ಧನಾಗಿರ್ತಾನೆ. ಆದ್ದರಿಂದ ಅವನೇನು ಅವನಿಗೆ ಆತಂಕ ಸಂಸಾರಿತ್ವ ಎಲ್ಲಿ ಬಂತು ಅಂತ ಕೇಳಿದ. ತತ್ಕಥಂ ತದ್ಭಾವೋ ನ ಮುಕ್ತಿರಿತ್ಯತಃ ರಚಿತ್. ಅಂದರೆ ಇಲ್ಲಿರ್ತಕ್ಕಂಥವರೆಲ್ಲ ಶುದ್ಧ ಬ್ರಹ್ಮರಾಗ್ತಾ ಹೋಗ್ತಾರಾದ್ದರಿಂದ, ಶುದ್ಧ ಬ್ರಹ್ಮನ ಉಪಾಧಿ ಸಂಬಂಧ ಇಲ್ಲ ಆದ್ದರಿಂದಾಗಿಯೇ ಅವನಿಗೆಂದು ಸಂಸಾರ ಪ್ರಸಕ್ತಿ ಬರೋದಿಲ್ಲ ಅಂತ ಹೇಳಿದ. ಅದು ಉತ್ತರ ಕೊಡ್ತಾರೆ, ನಚ ಶುದ್ಧಶ್ಚ ಉಪಾಧಿ ಸಂಬಂಧ ಐತಿ ವಾಚ್ಯಂ. ಶುದ್ಧ ಬ್ರಹ್ಮನಿಗೆ ಉಪಾಧಿ ಸಂಬಂಧ ಇಲ್ಲ ಅಂತ ಹೇಳಿಕೊಡುದು. ಕುತೋ ನ ವಾಚ್ಯಮಿತಿ ಚೇದ್ ಉಚ್ಯತೆ. ಯಾತಕ್ಕೆ ಹೇಳಿಕೊಡುದು ಅಂದರೆ, ಉಪಾಧಿ ಸಂಬಂಧಂ ಅಂಗೀಕುರ್ವಾಣೇನ ತಾವತವಶ್ಯಂ ಪ್ರತಿ ಸಂಬಂಧಿ ವಕ್ತವ್ಯಂ. ಉಪಾಧಿ ಸಂಬಂಧಂ ಅಂಗೀಕುರ್ವಾಣೇನ ತಾವತ್ ಅವಶ್ಯಂ ಪ್ರತಿ ಸಂಬಂಧಿ ವಕ್ತವ್ಯಂ. ಈ ಉಪಾಧಿ ಸಂಬಂಧ ಅಂತ ಹೇಳಿದ ಮೇಲೆ ಯಾರಿಗೆ ಸಂಬಂಧ ಅಂತ ಹೇಳಬೇಕು. ನಹಿ ಸಂಬಂಧನೋ ವಿನಾ ಸಂಬಂಧೋ ಅಸ್ತಿ. ಇಂಪಾರ್ಟೆಂಟ್, ಯಾವಾಗ ಸಂಬಂಧದ ಪ್ರಶ್ನೆ ಬರೋದು, ಯಾವಾಗ ಸಂಬಂಧ ಇಲ್ಲದೆ ಹೋದರೆ ಸಂಬಂಧನೋ ವಿನಾ ಸಂಬಂಧ ಅಸ್ತಿ. ಇಬ್ಬರು ಸಂಬಂಧಿಗಳು ಅಂದರೆ ಏನು ಸಂಬಂಧ ಅಂತ ಪ್ರಶ್ನೆ ಆಗ್ತದೆ. ಎಂಥ ಸಂಬಂಧ ಅಂತ ಕೇಳ್ಬೋದು. ಇವತ್ತು ಅಂಥ ಪ್ರಸಕ್ತಿನೇ ಇಲ್ಲದಾಗಿಬಿಡುತ್ತೆ. ಶುದ್ಧನಿಗೆ ಉಪಾಧಿ ಸಂಬಂಧ ಇಲ್ಲ ಅಂದರೆ ಸಂಬಂಧಿಗಳೇ ಇಲ್ಲ ಅಂತಾಯ್ತು. ಸಂಬಂಧಿಗಳಿರೋ ಸಂಬಂಧ ಹಾಗೇ ಇಲ್ಲ ಅಂತಾಯ್ತಲ್ಲ. ನಚ ಜಡಸ್ಯ ಉಪಾಧಿ ಸಂಬಂಧ. ಇನ್ನು ಬ್ರಹ್ಮ ಇರೋದೊಬ್ಬ ಉಳಿದ ಜಗತ್ತಷ್ಟೇ, ಅಲ್ಲಿ ಜಡಕ್ಕೆ ಉಪಾಧಿ ಸಂಬಂಧ ಹೇಳಾಗಿಲ್ಲ. ತಸ್ಯ ಚೇತನ ಭೇದ ಕಾರ್ಯತ್ವ ಅನುಪಪತ್ತೇ ಹೇ, ವೆರಿ ಇಂಪಾರ್ಟೆಂಟ್. ಜಡಕ್ಕೆ ಉಪಾಧಿ ಸಂಬಂಧ ಯಾವುದಕ್ಕೆ ಬರೋದಿಲ್ಲ ಅಂದರೆ, ಚೇತನನ್ನು ವಿಭಾಗ ಮಾಡತಕ್ಕಂಥ ಶಕ್ತಿ ಯಾವುದಕ್ಕಿಲ್ಲ, ಜಡಕ್ಕಿಲ್ಲ. ಅದನ್ನು ಜಡಕ್ಕೆ ಉಪಾಧಿ ಸಂಬಂಧ ಹೇಳಾಗಿಲ್ಲ. ಚೇತನಶ್ಯ ಶುದ್ಧಶ್ಯ ಚೇತನ ಉಪಾಧಿ ಸಂಬಂಧ ತದಾ ಉಪಾಧಿ ಸಂಬಂಧಶೈವ ಅಸೌ ಅಂಗೀಕಾರ್ಯ ಪ್ರಕಾರಾಂತರಾಭಾವಾತ್. ಚೇತನಶ್ಯ ಶುದ್ಧಶ್ಯ ಚೇತನ ಉಪಾಧಿ ಸಂಬಂಧ, ಶುದ್ಧನಾದ ಚೇತನಿಗೆ ಉಪಾಧಿ ಸಂಬಂಧ ಇಲ್ಲ ಅಂತ ಹೇಳೋದಾದರೆ, ತದಾ ಆಗ ಉಪಾಧಿ ಸಂಬಂಧಶೈವ ಅಸೌ ಅಂಗೀಕಾರ್ಯ ಪ್ರಕಾರಾಂತರಾಭಾವ. ಹಾಗಿದ್ರೆ ಉಪಾಧಿ ಸಂಬಂಧವಾಗಿರ್ತಕ್ಕಂಥ ಅಶುದ್ಧ ವಸ್ತುವಿಗೆ ಹೇಳಬೇಕು, ಬೇರೆ ದಾರಿ ಇಲ್ಲ. ಉಪಾಧಿ ಸಂಬಂಧರಹಿತಮ್ಮಿ ಶುದ್ಧ ಮುಚ್ಚತೆ. ಉಪಾಧಿ ಸಂಬಂಧರಹಿತವಾದದ್ದು ಶುದ್ಧ, ಉಪಾಧಿ ಸಂಬಂಧ ಇರೋದು ಶುದ್ಧವಲ್ಲದ್ದು. ಅಷ್ಟು ಉಪಾಧಿ ಸಂಬಂಧಶ್ಚೇ ಉಪಾಧಿ ಸಂಬಂಧ ಕೋ ದೋಷ ಇತ್ಯತಃ. ಆಗಲಿ ಬಿಡಿ, ಶುದ್ಧನಿಗೆ ಸಂಬಂಧ ಇಲ್ಲ ಅಂತ ಹೇಳಿದಿರಿ, ಆಯಿತು. ಉಪಾಧಿ ಸಂಬದ್ಧನಾದ ವ್ಯಕ್ತಿ ಇದ್ದಾನೆ, ಅವನಿಗೆ ಅವನಿಗೆ ಮತ್ತೊಂದು ಉಪಾಧಿ ಬರುತ್ತೆ ಅಂತ ಅದಕ್ಕೆ ಹೇಳಬಾರದು ಅಂದರೆ, ಉಪಾಧಿ ಸಂಬಂಧಸ್ಯ ಉಪಾಧಿ ಸಂಬಂಧ ಕಲ್ಪನೆ ಅನವಸ್ಥಾ ಪ್ರಸಂಗಾತ್, ಅನವಸ್ಥಾ ದೋಷ ಬಂತು. ಅದಕ್ಕೆ ಶುದ್ಧ ಬ್ರಹ್ಮ ಇದ್ದಾನೆ, ಅವನಿಗೆ ಉಪಾಧಿ ಇಲ್ಲ, ಮತ್ತೆ ಇನ್ನೊಂದಕ್ಕೆ ಉಪಾಧಿ ಇದೆ, ಇನ್ನೊಂದಕ್ಕೆ ಉಪಾಧಿ ಸಂಬಂಧ ಬಂತು. ಅವ್ರು ಏನಾಗಿದೆ, ಅಲ್ಲಿ ಉಪಾಧಿ ಸಂಬಂಧ ಬಂದುಬಿಟ್ಟಿದೆ, ಅವನಿಗೆ ಬಂತು ಅಂತ ಹೇಳೋದಾದರೆ ಆ ಉಪಾಧಿ ಸಂಬಂಧ ಅವನಿಗೆ ಎಲ್ಲಿ ಬಂತು ಅಂತ ಕೇಳ್ತೇವೆ. ಮತ್ತೇನು ಮಾಡಬೇಕು, ಇನ್ನೊಂದು ಉಪಾಧಿ ಹೇಳಬೇಕು, ಅವ್ರಿಗೆ ಮತ್ತೊಂದು ಉಪಾಧಿ ಹೇಳಬೇಕು, ಅವ್ರು ಎಲ್ಲಿಗೆ ಹೋಗ್ತಾನವನು, ಅನವಸ್ಥಾ ದೋಷ ಬಂತು. ಅನವಸ್ಥಾ ಪ್ರಸಂಗ, ಅವಸ್ಥ ಅನವಸ್ಥ, ಅಪರ್ಯವಸ್ಥಿತಿ, ಜೀವಭೇದ ನಿಮಿತ್ತ ಉಪಾಧಿ ಸಂಬಂಧ ಅರ್ಥತ್ವೇನ ಕಲ್ಪ್ಯಮಾನ ಉಪಾಧಿ ಸಂಬಂಧ ಕಿಮಸ್ಮಾದ ಅನ್ಯ ಉತ ಅಯಮೇವ. ಜೀವಭೇದ ನಿಮಿತ್ತ ಉಪಾಧಿ ಸಂಬಂಧ ಅರ್ಥತ್ವೇನ, ಜೀವಭೇದಕ್ಕೆ ಕಾರಣವಾಗತಕ್ಕಂತಹ ಉಪಾಧಿಗೆ ಸಂಬಂಧಪಟ್ಟಂತೆ ಕಲ್ಪ್ಯಮಾನ, ನೀ ಕಲ್ಪಿಸ್ತೀಯಲ್ಲ ಉಪಾಧಿ ಅಂಥೇಳಿ, ಉಪಾಧಿ ಸಂಬಂಧ ಕಿಮಸ್ಮಾದ ಅನ್ಯ ಉತ ಅಯಮೇವ. ಉಪಾಧಿ ಸಂಬಂಧವಾದದ್ದೇ ಒಂದಿದೆಯೋ ಅಥವಾ ಉಪಾಧಿ ಸಂಬಂಧ ಒಂದು ಅದಾಯಿತೋ ಅಂತ ಕೇಳ್ತೇವೆ. ನಾದ್ಯಹ ಅದೇ ಅಂತ ಹೇಳಾಗಿಲ್ಲ. ಸೋಪಿ ಸಂಬಂಧ ಉಪಾಧ್ಯಂತರ ಸಂಬಂಧ ಸೇವೆತ್ಯನವಸ್ಥಾ ಪ್ರಸಂಗ, ಉಪಾಧಿ ಸಂಬಂಧನಿಗೆ ಮತ್ತೊಂದು ಉಪಾಧಿ, ಅವನಿಗೆ ಮತ್ತೊಂದು ಉಪಾಧಿ ಅಂತೇಳಿ ಅನವಸ್ಥಾ ದೋಷ ಬಂತು. ಅನ್ಯಥ ಅಯಮೇ ಉಪಾಧಿ ಸಂಬಂಧ ಶುದ್ಧಸ್ಯ ಕಿಂ ಅಂಗೀಕ್ರಿಯತೆ. ಇಂಥ ರೀತಿ ಸೊಲ್ಲೆಲ್ಲ ಹೋಗೋದಾದ್ರೆ ಕೊನೆಗೆ ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಸಿಂಪಲ್ ಆಗಿ ಏನು ಹೇಳ್ಬೇಕು ನೀನೀಗ, ಶುದ್ಧರಿಗೆ ಉಪಾಧಿ ಸಂಬಂಧ ಆಗಿಬಿಟ್ರೆ ಮುಗಿದೋಯ್ತು, ಶುದ್ಧನ ಉಪಾಯ ಬರುತ್ತೆ ಅಂತ ಹೇಳಾಗಿಲ್ಲ ಅವನು. ಆ ದೋಷ ಇದು ಸಂಸಾರ ಸರ್ವದಾ ಸಂಸಾರಿ ಆಗ್ತಾ ಮುಳ್ಕೊಂಡ್ಬಿಟ್ಟಿದೆ ಈಗಾಗಲೇ. ಸರ್ವೇ ಉಪಾಧಯ ತತ್ ಸಂಬಂಧಾಶ್ಚ ಅನಾದಯೇವ ತತ್ ಕಥಂ ಅನವಸ್ಥಾ. ಮುಂದಿನ ಪ್ರಶ್ನೆ, ಸರ್ವೇಪಿ ಉಪಾಧಯ ತತ್ ಸಂಬಂಧಾಶ್ಚ, ನಾವು ಹೇಳ್ತಕ್ಕಂಥ ಎಲ್ಲ ಉಪಾಧಿಗಳು ಮತ್ತು ಅವುಗಳ ಸಂಬಂಧ ಅನಾದಿಯಾಗಿವೆ, ತತ್ ಕಥಂ ಅನವಸ್ಥಾ, ಅವನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು. ಅನಾದಿ ಅಂದರೆ ದೋಷ ಬರೋದಿಲ್ಲ ಅಂತ ಅರ್ಥ. ಅನಾದಿ ದೋಷ ಬರೋದು ಏನರ್ಥ, ಅದಕ್ಕೆ ಯಾವಾಗಲೂ ಕೂಡ ಇಲ್ಲಾಜಿಕಲ್ ಆಗಿರೋದು ಅನಾದಿ ಎಂಬುದಕ್ಕೆ ಅರ್ಥ ಇಲ್ಲ. ಗೊತ್ತಾಯ್ತಾ, ಇದು ಅನಾದೆಯೇವ ತತ್ಕಥಮಾನ ಅವಸ್ಥಾ ಇದೆ ಚೇತ್ ತೇಷಾಂ ಸಂಬಂಧಾನಾಂ ನಿಮಿತ್ತ ನಿಮಿತ್ತ ಭಾವೋ ಅಸ್ತಿ ನವ. ಅನಾದಿ ಅಂತ ಕರಿತೀಯಲ್ಲ, ಸರಿ, ಅನಾದಿ ಅಂತ ಕರೆದ ಮೇಲೆ ನಿಮಿತ್ತ ನಿಮಿತ್ತಿ ಭಾವೋ ಅಸ್ತಿವಾ. ಉಪಾಧಿ ನಿಮಿತ್ತ, ಅದು ಹೊಂದಿದ್ದು ನಿಮಿತ್ತಿ, ಅಂತ ಸಂಬಂಧ ಹೇಳಿದೋ ಇಲ್ಲ ನೀನೀಗ. ಆದ್ಯೇ ಕಥಂ ನಾನವಸ್ಥಾ, ಅನಾದಿ ಅಂತ ಹೇಳಿದ ಮಾತ್ರಕ್ಕೇನೆ ಹೇಳ್ತಾರೆ. ಅನಾದಿ ಒಂದು ಎಕ್ಸ್ಪ್ಲನೇಷನ್ ಅಲ್ಲ, ಅನಾದಿ ಎಂಬುದೇನಲ್ಲ, ಇಟ್ ಇಸ್ ನಾಟ್ ಎನ್ ಎಕ್ಸ್ಪ್ಲನೇಷನ್. ಬಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅದು ಅವಾಯ್ಡಿಂಗ್ ದಿ ಪ್ರಾಬ್ಲಮ್ ಅಷ್ಟೇ ಹೊರತು ಅವಾಯ್ಡಿಂಗ್ ದಿ ಪ್ರಾಬ್ಲಮ್ ಅದು ಎಕ್ಸ್ಪ್ಲನೇಷನ್ ಅಲ್ಲ. ಗೊತ್ತಾಯ್ತಾ, ಆ ರೀತಿ ಹೇಳಬಾರದು ಅಂತ ಹೇಳ್ತಾರೆ. ಯಾವುದು ಅತ್ಯಂತ ವಿರುದ್ಧ ಶಶಿವಿಷಾಣ ಇಲ್ಲೇ ಇಲ್ಲ, ಅನಾದಿ ಕಾಲ ಇದೆ ಅಂತ ಏನರ್ಥ ಅದಕ್ಕೀಗ. ಇಲ್ಲ ಅಂತ ಅನಾದಿ ಕಾಲ ಅಂಬೋದು ಇನ್ನೊಂದು ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ ಹೊರತು ಸಾಲ್ವ್ ಮಾಡೋದಲ್ಲ. ಅದು ವಕ್ತುಂ ಶಕ್ಯಂ ಸ್ಯಾತ್ ತದಾ ಭವೇದಿದಂ ವ್ಯರ್ಥಂ. ಅತ ದ್ವಿತೀಯೇತು ಸಂಬಂಧ ಸರಿವೇ ವಿಶುದ್ಧ ಇವ ಇತ್ಯಾಪನ್ನ. ಇನ್ನು ಉಪಾಧಿ ಇಲ್ಲ ಅಂತ ಹೇಳೋದಾದ್ರೆ ಎಲ್ಲ ಸಂಬಂಧ ಶುದ್ಧವೇ ಆಗಿತ್ತು ಅಂತ ಅರ್ಥ. ಅದು ಶುದ್ಧವಾಗಿದ್ದು ಆಮೇಲೆ ಅಶುದ್ಧವಾದವು ಅಂತ ಹೇಳಬೇಕು. ಸಿದ್ಧ ವಿಷಯತ್ವ ನಾನು ಅವಸ್ಥಾ ದೋಷ ಇತಿ ಚೇನ್ನ ನಿಮಿತ್ತ ನಿಮಿತ್ತ ಭಾವ ಅವಸ್ಥಿತ ಅನಂತೋಪಾಧಿ ಸಂಬಂಧ ಸದ್ಭಾವೇ ಪ್ರಮಾಣ ಭಾವೇನ ಕಲ್ಪನಾ ಮಾತ್ರತ್ವಾತ್. ನೋಡಿ, ಅನವಸ್ಥಾ ದೋಷ ಯಾವಾಗತ್ತೆ ಎಂದು ಹೇಳಿದೆ. ಅಸಿದ್ಧ ಮೂಲವನ್ನು ಇಟ್ಕೊಂಡಾಗ ಅನವಸ್ಥಾ ದೋಷ ಬರುತ್ತೆ, ಸಿದ್ಧ ಮೂಲವನ್ನು ಇಟ್ಕೊಂಡಾಗ ದೋಷ ಬರೋದಿಲ್ಲ. ಸಿದ್ಧ ಮೂಲ ಅಂತ ಕರಿತೀನಿ ಅಂತ ಹೇಳಿದ. ನೋಡು, ಸಿದ್ಧ ಮೂಲ ಅಂತ ಕರೆಯೋದಕ್ಕೆ ಒಂದು ಕಾರಣ ಇರಬೇಕು, ಅದು ಕೂಡ ತೋರಿಸಿದ ಸಿದ್ಧ ಮೂಲ ಕರೆಕ್ಟ್. ಬೀಜದಿಂದ ಮರನೂ ಬಂತು, ಮರದಿಂದ ಬೀಜನೂ ಬಂತು, ಇದು ಸಿದ್ಧ ಮೂಲ. ಇದು ಒಂದನ್ನು ತೋರಿಸ್ತೇನಲ್ಲ ನೀನೀಗ, ಒಂದನ್ನು ತೋರಿಸದೆ ಹೋದಾಗ ಏನಾಯಿತು, ಸಿದ್ಧ ಮೂಲ ಅಂತ ಕರೆಯೋದಿಲ್ಲ ಅದನ್ನು. ತಜಿದ ಮುಕ್ತಂ ಅದಕ್ಕೆ ಹೇಳಿ, ನಿಮಿತ್ತ ನಿಮಿತ್ತಿ ಭಾವ ಅವಸ್ಥಿತ ಅನಂತೋಪಾಧಿ ಸಂಬಂಧ ಸದ್ಭಾವೇ ಪ್ರಮಾಣಾಭಾವೇನ ಕಲ್ಪನಾ ಮಾತ್ರತ್ವ. ನಾವು ಅನಾದಿ ಕಾಲದ ಅವಿದ್ಯ ಅಂತ ಹೇಳ್ತೇವೆ. ತಕ್ಷಣ ಅದಕ್ಕೆ ಶ್ರುತಿ ಇದೆ ಹೇಳೋದಕ್ಕೆ, ಒಂದು ಆಧಾರ ಇಲ್ಲ, ಪ್ರತ್ಯಕ್ಷದ ಆಧಾರ ಬೇಕು, ಇಲ್ಲ ಆಗಮದ ಆಧಾರ ಬೇಕು. ನಿನಗೇನು ಆಧಾರ ಇದೆ ಇದಕ್ಕೆ? ಶುದ್ಧ ಬ್ರಹ್ಮನಿಗೆ ಉಪಾಧಿಯಿಂದಾಗಿ ಅಜ್ಞಾನ ಬಂತು, ಏನು ಆಧಾರ ಇದಕ್ಕೆ? ಏನೂ ಆಧಾರ ಇಲ್ಲ. ಅದು ಕಲ್ಪನಾ ಮಾತ್ರತ್ವ, ಕಲ್ಪನೆ ಅಂತ ಕರೆದ ಅನಾದಿ ಅಂತ ಕರೆದ ಮಾತ್ರಕ್ಕೇನೆ ಕಲ್ಪನೆ ಸತ್ಯ ಆಗಿಬಿಡೋದಿಲ್ಲ. ತಜಿತ ಮುಕ್ತಂ ಕಲ್ಪನೆ ಇತಿ, ಅದಕ್ಕೆ ಆಚಾರ್ಯ ಪದ ಉಪಯೋಗಿಸಿದ್ದಾರೆ. ಉಪಾಧಿ ಸಂಬಂಧ ಕಲ್ಪನೆ, ಪ್ರಮಾಣ ಕೊಟ್ಟು ಹೇಳಿದ ಕಲ್ಪನೆ ಅಂತ ನಾವು ಕರೆಯೋದಿಲ್ಲ. ಪ್ರಮಾಣ ಕೊಡದೆ ಹೋದಾಗ ಕಲ್ಪನೆನೆ. ಅಂತ ಕಲ್ಪನೆ ಯಾವ ಕಲ್ಪನೆ ಯಾವಾಗ ಸರಿ ಇರುತ್ತೆ? ಇವತ್ತು ಕವಿಗಳು ಕಲ್ಪನೆ ಮಾಡ್ತಾರೆ ಅಂತ ತಿಳ್ಕೊಡು. ಕಲ್ಪನೆ ಒಂದು ಲಾಜಿಕ್ ಇರುತ್ತೆ, ಗೊತ್ತಾಯ್ತಿಲ್ಲ. ಅಂತ ಲಾಜಿಕ್ ಇಲ್ಲ ಹೋದ್ರೆ ಕಲ್ಪನೆಗೆ ಅರ್ಥ ಇಲ್ಲ. ಅದನ್ನು ಮಾಡಿ ತದಿದ ಮುಕ್ತಂ ಕಲ್ಪನೆ ಇತಿ, ದ್ವಿತೀಯಂ ನಿಷೇಧ ಇತಿ ನಚೇತಿ. ಇನ್ನು ಎರಡನೇ ದಚ ತೇನೈವ ಸಂಬಂಧೇನ ಸಂಬಂಧ ಆತ್ಮಾಶ್ರಯ ಪ್ರಸಂಗ. ನೋಡಿ, ಒಂದು ಉಪಾಧಿ ಇನ್ನೊಂದು ಉಪಾಧಿ ಕಾರಣ ಅಲ್ಲ. ಉಪಾಧಿ ಎಂಬುದು ಉಪಾಧಿನೇ, ಇನ್ನೊಂದು ಉಪಾಧಿಯಿಂದ ಬಂದಿಲ್ಲ ಅಂತ ಹೇಳಿದರೆ ಆತ್ಮಾಶ್ರಯ ಪ್ರಸಂಗ ಬರುತ್ತೆ. ತನಗೆ ತಾನೇ ಕಾರ್ಯ ಮತ್ತು ಕಾರಣ ಆಗಿದ್ದಾನೆ ತಿಳ್ಕೊಂಡಾಗ, ನಿಮ್ಮ ಅಪ್ಪ ಯಾರಂದ ನಾನೇ ಅಂತ, ಮಗ ನಾನೇ ಅಂತ, ಏನು ಅರ್ಥ ಆಗಂದ್ರೆ ಇಬ್ಬರು ಒಬ್ಬ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೆ ಆತ್ಮಾಶ್ರಯ ಅಂತ ಕರೀತಾರೆ. ನಚ ತೇನೈವ ಸಂಬಂಧೇನ ಸಂಬಂಧ ಆತ್ಮಾಶ್ರಯ ಪ್ರಸಂಗ. ಅದು ಯಾವುದು ಸಂಬಂಧ ಅಂತ ಕರಿತೀಯ, ಸಂಬಂಧ ಅಂತ ಕರೆದ ಮೇಲೆ ಎಲ್ಲಿಂದ ಅಂತ ಹೇಳಿದೇನೆ, ಅದು ಬೈ ಸೆಲ್ಫ್ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಯೋ ಜೀವಭೇದ ನಿಮಿತ್ತ ಭೂತ ಉಪಾಧಿ ಸಂಬಂಧ ತೇನೈವ ಸಂಬಂಧೇನ ಸಂಬಂಧಶ್ಚ ಸೈವ ಸಂಬಂಧ ಇದೆ ನಾ ಇತ್ಯರ್ಥ ಕುತ ಇತ್ಯತಃ ಆತ್ಮೇತಿ. ಆ ದೋಷ ಬರೋದೀಗ ಆತು ದೋಷ ಬದಲಾಯ್ತೇ ಹೊರತು ದೋಷ ಮುಕ್ತನಾಗಬೇಕು, ಅವನಿಗೆ ಮುಕ್ತನಾಗಬೇಕು ಹೊರತು ಬರೀ ಬದಲಾದ ಮಾತ್ರಕ್ಕೆ ಅದು ಇದಾಗೋದಿಲ್ಲ. ಇದು ಬೇರೆ ದೋಷ ಹೇಳ್ತೇವೆ ಅಷ್ಟೇ. ಆತ್ಮ ಅನವಸ್ಥ ಅಂತ ಹೇಳಿದ್ರೆ ಆತ್ಮಾಶ್ರಯ ಅಂತ ಹೇಳಿದ್ದೇವೆ. ಉತ್ಪತ್ತಿ ಜ್ಞಪ್ತಿ ಪ್ರತಿಬಂಧಕತ್ವಾತ್ ನಾಯಂ ದೋಷ ಆಯ್ತಿ ಚೇನ್ನ. ನೋಡಿ, ಉತ್ಪತ್ತಿ ಜ್ಞಪ್ತಿ ಪ್ರತಿಬಂಧಕತ್ವಾತ್ ತಾಯಂ ದೋಷ ಆಯ್ತಿ ಚೇನ್ನ. ನಿಮಿತ್ತ ನಿಮಿತ್ತಿ ಭಾವ ಅಭ್ಯುಪಗಮಾತ್ ಅನ್ಯಥಾ ಶುದ್ಧ ಶೈವ ಉಪಾಧಿ ಸಂಬಂಧ ಇತ್ಯಾಪತ್ತೇ. ನೋಡಿ, ಉತ್ಪತ್ತಿ ಜ್ಞಪ್ತಿ ಪ್ರತಿಬಂಧಕತ್ವ, ಉತ್ಪತ್ತಿ ಅಂದರೆ ಹುಟ್ಟೋದು, ಜ್ಞಪ್ತಿ ಅಂದರೆ ತಿಳಿಯೋದು. ಎರಡಕ್ಕೂ ಕೂಡ ನೀವೇನು ಪ್ರಶ್ನೆ ಕೇಳಿದ್ದೀರ, ಉತ್ತರ ಕೊಡಲಿಕ್ಕೆ ಹೊರಟಿರೋದ್ರಿಂದ ದೋಷ ಅಲ್ಲ ಅಂತ ಹೇಳ್ತೀನಿ. ಅಂದರೆ ನೋಡು, ಕೆಲವು ದೋಷ ಇದೆ, ಕೆಲವು ಹೇಳಿದ್ನಲ್ಲ, ಪ್ರಮಾಣ ಇದ್ದಾಗ ಅದು ದೋಷ ಆಗೋದಿಲ್ಲ. ನಿಮಿತ್ತ ನಿಮಿತ್ತಿ ಭಾವ ಅಂತ ಹೇಳಿದ್ದೀಯ, ಉಪಾಧಿಯ ಒಂದು ನಿಮಿತ್ತ, ಅದರಿಂದಾಗಿ ಉಪಾಧಿ ಸಂಬಂಧನಾದ ಒಬ್ಬ ಬ್ರಹ್ಮ ಬಂದ ಈಗ ಅಂತ ಹೇಳಿದ್ದಿ. ಇದು ಬರಬೇಕಾದ್ರೆ ಏನಿರಬೇಕಲ್ಲ, ಒಂದು ಎಕ್ಸ್ಪ್ಲನೇಷನ್ ಬೇಕೇ ಬೇಕದು. ಸೊ ಎಕ್ಸ್ಪ್ಲನೇಷನ್ ಕೊಡದೇನೆ ನೀವು ಕಾರ್ಯಕಾರಣ ಭಾವ ಹೇಳೋದಕ್ಕೆ ಹೊರಟ್ರೆ ಆತ್ಮಾಶ್ರಯ ದೋಷ ಬಂದೇ ಬರುತ್ತೆ. ಅನ್ಯಥಾ ಶುದ್ಧ ಶೈವು, ನಾವೇ ಹೇಳ್ತೇವೆ ಜೀವನಿಗೆ ಅಜ್ಞಾನ ಇದೆ, ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಜೀವನಿಗೆ ಅಜ್ಞಾನ ಇದೆ, ಬ್ರಹ್ಮನಿಗೆ ಅಜ್ಞಾನ ಏನರ್ಥ? ಬ್ರಹ್ಮ ಅಂದರೆ ಪರಿಪೂರ್ಣ, ಒಂದು ಯಾವುದೋ ವಸ್ತು ಮುಚ್ಚಿಟ್ಟಿದ್ದಾರೆ, ಆಕಾಶ ಮುಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಏನರ್ಥ? ಆಕಾಶ ಮುಚ್ಚೋದು ಏನಾಗಿರಬೇಕು? ಅದಕ್ಕಿಂತ ದೊಡ್ಡದಿರಬೇಕು. ಆಕಾಶಕ್ಕೆ ಏನಂತ ಅರ್ಥ? ಅದಕ್ಕಿಂತ ದೊಡ್ಡದಿಲ್ಲ ಅಂತಾನೆ ಅರ್ಥ. ಅದಕ್ಕಿಂತ ದೊಡ್ಡದಿಲ್ಲ ಅಂಥೇಳಿ ಮುಚ್ಚಲ್ಪಡ್ತು ಅಂದರೆ ಅರ್ಥ ಇಲ್ಲ. ಸೊ ಇದನ್ನು ಅನಾದಿ ಅಂತ ಕರಿಬಾರ್ದು, ಇಂಥದ್ದಕ್ಕೆಲ್ಲ ತಪ್ಪುಗಳನ್ನ ಅನಾದಿ ಅಂತ ಕರೆದು ಬಿಟ್ರೆ ಇವನು ಅನಾದಿಯಿಂದ ತಪ್ಪು ಮಾಡ್ತಾರೆ ಅಂತ ಆಯ್ತು ಹೊರತು ಉತ್ತರ ಸಿಗಲಿಲ್ಲ ಅದಕ್ಕೆ. ಅನ್ಯಥಾ ಶುದ್ಧ ಶೈವ ಉಪಾಧಿ ಸಂಬಂಧ ಇತ್ಯಾಪತ್ತೇಹೆ. ಕೊನೆಗೆ ಎಲ್ಲಿ ಉಳಿತು ಅಂತ ಕೇಳಿದರೆ ನೀನು ಯಾವುದೋ ಬ್ರಹ್ಮನಿಗೆ ಹೇಳಬಾರದು, ಶುದ್ಧ ಬ್ರಹ್ಮನಿಗೆ ಹೇಳಬೇಕಷ್ಟೇ ಉಪಾಧಿನ. ಕಿಂಚ ತದುಪಾಧಿ ಸಂಬಂಧ ವತಿ ತದುಪಾಧಿ ಸಂಬಂಧ ಇತ್ಯ ಅಂಗೀಕಾರೇ ತದುಪಾಧಿ ಸಂಬಂಧಸ್ಯ ಆಧಾರೇ ಪ್ರವೇಶ ಆಧೇಯತ್ವ ಚ ಅಂಗೀಕೃತ. ಉಪಾಧಿ ಸಂಬಂಧವತಿ ತದುಪಾಧಿ ಸಂಬಂಧ, ಯಾವ ಉಪಾಧಿಯ ಸಂಬಂಧವನ್ನು ಹೊಂದಿದ್ದಾನೋ ಅದಕ್ಕೇನೆ ಆ ಉಪಾಧಿ ಸಂಬಂಧವಾಗುತ್ತೆ. ಏನರ್ಥ? ಯಾವ ಉಪಾಧಿಯ ಸಂಬಂಧವನ್ನು ಒಂದು ವಸ್ತು ಹೊಂದಿದೆಯೋ ಅದಕ್ಕೆ ಮತ್ತೆ ಅದೇ ಉಪಾಧಿ ಬರುತ್ತೆ ಅಂತ ಹೇಳಿದರೆ ಅದು ಮಾತಿಗೆ ಅರ್ಥ. ಇತ್ಯ ಅಂಗೀಕಾರ ತದುಪಾಧಿ ಸಂಬಂಧಸ್ಯ ಆಧಾರೇ ಪ್ರವೇಶ ಆಧೇಯತ್ವ ಚ ಅಂಗೀಕೃತ. ಅದೇ ಆಧಾರ, ಅದೇ ಆಧೇಯ. ಇದು ಆಧಾರ, ಇದು ಆಧೇಯ. ಆಧಾರ ಆಧೇಯ ಏನಾಗಿರ್ಬೇಕು? ಯಾವಾಗಲೂ ಕೂಡ ಬೇರೆ ಆಗಿರ್ಬೇಕು. ನೀನು ಉಪಾಧಿ ಎರಡೇ ಒಂದೇ ಕೆಲಸ ಮಾಡುತ್ತೆ ಅಂದರೆ ಸಾಧ್ಯ ಇಲ್ಲ. ನಾವು ದೇವರಿಗೆ ಸ್ವತಂತ್ರ ಅಂತ ಹೇಳಿ ಉಪಾಧಿ ಸ್ವಾತಂತ್ರ್ಯ ಹೇಳಿದಾಗತ್ತೀನಿ ಒಟ್ಟಿನ ಮೇಲೆ. ಉಪಾಧಿ ಸ್ವಾತಂತ್ರ್ಯ ಹೇಳೋದಾದರೆ ದೇವರಿಗೆ ಸ್ವಾತಂತ್ರ್ಯ ಆಗಬೇಕಾಗಿತ್ತು. ಯಾವ ಪೂರ್ತಿ ಮೊದಲೇ ಜಡ ಪದಾರ್ಥ, ಅದು ಕ್ಷುದ್ರ ಪದಾರ್ಥ, ಅದಕ್ಕೆ ಸ್ವಾತಂತ್ರ್ಯ ಹೇಳ್ತಾರೆ ಯಾರಾದರೂ. ತಥಾಚ ಸೋತ್ಪತ್ತಿ ಅಪೇಕ್ಷ ಉತ್ಪತ್ತಿ ವತ್ ಸ್ವಜ್ಞಾನ ಅಪೇಕ್ಷ ಜ್ಞಾನವಾನ್ ಜ್ಞಾನವತ್ ಸ್ವಶೈವ ಆಧಾರಾಧೇಯತ್ವೇಪಿ ಆತ್ಮಾಶ್ರಯತ್ವ ಭವತ್ತೇವಾ. ಒಟ್ಟೇನು ಒಪ್ಪಿಕೊಂಡಾಗಾಯ್ತೀನಿ ಈಗ. ತಥಾಚ ಸೋತ್ಪತ್ಯಪೇಕ್ಷ ಉತ್ಪತ್ತಿವತ್ ಸಾ ಉತ್ಪತ್ತಿಯಪೇಕ್ಷ ಉತ್ಪತ್ತಿವತ್. ಸ್ವ ಉತ್ಪತ್ತಿಯಪೇಕ್ಷ ಉತ್ಪತ್ತಿ ಅಂದ್ರೇನು? ತನ್ನ ಉತ್ಪತ್ತಿಗೆ ತಾನೇ ಉತ್ಪತ್ತಿ ಕಾರಣ ಅಂತ ಒಪ್ಕೊಳ್ಳೋದು. ಮತ್ತು ಸ್ವಜ್ಞಾನ ಅಪೇಕ್ಷ ಜ್ಞಾನವತ್, ತನ್ನ ಜ್ಞಾನಕ್ಕೆ ಬೇರೊಂದು ಜ್ಞಾನ ಬೇಡ, ತನಗೆ ತಾನೇ ಜ್ಞಾನ ಬರುತ್ತೆ ಅಂತ ಹೇಳೋದು. ಇವೆಲ್ಲ ಏನಿವು? ಸ್ವಶೈವ ಆಧಾರಾಧೇಯತ್ವೇಪಿ ಆತ್ಮಾಶ್ರಯತ್ವ ಭವತ್ತೇವಾ. ಅದಕ್ಕೇನಂತ ಕರೀತಾರೆ? ಆತ್ಮಾಶ್ರಯ ದೋಷ ಬಂದೇ ಬರುತ್ತೆ. ಅಂದರೆ ತನ್ನಿಂದ ತಾನು ಹುಟ್ಟು ಬರುತ್ತೆ ಅನ್ನೋದಕ್ಕೂ ಯಾವ ದೋಷ? ಆತ್ಮಾಶ್ರಯ ದೋಷ. ತನ್ನಿಂದ ತಾನು ತಿಳಿಯಲ್ಪಡೋದಕ್ಕೆ ಆತ್ಮಾಶ್ರಯ ದೋಷ. ಇದೆಲ್ಲ ದೇವರಿಗೆ ಹೇಳೋದಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಎಲ್ಲರೂ ಹುಟ್ಟಲಿಕ್ಕೆ ದೇವರು ಬೇಕು. ದೇವರಿಗೆ ಹುಟ್ಟಿನ ದೇವರಿಗೆ ಇನ್ನೊಬ್ರು ಹುಟ್ಟಿಸ್ತಾ ಯಾತಕ್ಕೆ ಬೇಕಿಲ್ಲ? ಅಂದರೆ ದೇವರಿಗೆ ಏನಿಲ್ಲ, ಹುಟ್ಟೇ ಇಲ್ಲ. ಹುಟ್ಟಿಲ್ದೋ ಇನ್ನೊಬ್ರು ಹುಟ್ಟಿಸ್ತಾನೆ ಅಂದರೆ ಅರ್ಥ ಇದೆ. ಉಪಾಧಿ ಎಂಬುದು ಹಾಗಲ್ಲ, ಮಧ್ಯ ಬರೋದು. ಅದು ಮಧ್ಯೆ ಬರತಕ್ಕಂಥ ಪದಾರ್ಥ ಬಂದು ಆಗಿದೆ, ಮತ್ತೆ ಹೊಸದಾಗಿ ಬರುತ್ತೆ, ಏನರ್ಥ ಈಗ? ಅದೆಲ್ಲ ಆತ್ಮಾಶ್ರಯ ದೋಷ ಬಂದೇ ಬರಬೇಕು. ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಜಡ ಜಡ ಒಂದು ಎಲ್ಲಿಂದ ಬಂತು ಅಂತ ಹೇಳಿದೆ ಅಂದ್ರೆ ಅರ್ಥನೇ ಇಲ್ಲ. ಒಳಗೆ ಇತ್ತು ಅಂದ್ರೆ ನ್ಯಾಚುರಲ್ ಅಂತ ಆಗ್ಬಿಡುತ್ತೆ. ಮೊದಲೇ ಇತ್ತು ಅಂದ್ರೆ ನ್ಯಾಚುರಲ್, ಬ್ರಹ್ಮನಿಗೆ ಉಪಾಧಿ ಇತ್ತು ಅಂದ್ರೆ ನ್ಯಾಚುರಲ್. ಒಂದು ಪದಾರ್ಥ ಇಟ್ಕೊಂಡು ನ್ಯಾಚುರಲ್ ಅಂದ್ರೆ ಹೋಗಬಾರ್ದು ಅಂತ ಅರ್ಥ. ಸೊ ಬ್ರಹ್ಮನಿಗೆ ಉಪಾಧಿ ಇರೋದು ಯಾವಾಗಲೂ ಸತ್ಯ ಅಂದಮೇಲೆ ಸಂಸಾರ ಯಾವಾಗಲೂ ಉಳಿತು ಅಂತ ಅರ್ಥ. ಈ ಶಾಸ್ತ್ರ ಬರೀತಿರೋ ಜಾತಕ್ಕೆ ನೀನೀಗ ಸಂಸಾರದ ಬಿಡುಗಡೆ ದಾರಿ ತೋರಿಸ್ತೀನಿ ಅಂತೇಳಿ ಉತ್ತರ ಸಿಕ್ಕಿದ್ದೇನೀಗ? ಬಿಡುಗಡೆ ಆಗೋದಿಲ್ಲ ಅಂತ ಉತ್ತರ ಸಿಕ್ತು. ಮಾಡಿದ್ದೇನೀಗ? ಒಂದು ತಿಂಗಳಗಟ್ಟೆ ಇನ್ಪೇಷೆಂಟ್ ಆಗಿ ಇಟ್ಕೊಂಡು ಕೊನೆಗೆ ವಾಸಿ ಆಗಲ್ಲ ಅಂತ ಕಳಿಸಿದ್ರೆ ಏನು ಮಾಡಬೇಕು ಇದಕ್ಕೆ? ಅಂದರೆ ಯಾತಕ್ಕೋಸ್ಕರ ಮಾಡಿ ಮೋಸ ಮಾಡಿದ್ದೇನೆ ಅಂತ ಆಯ್ತಾ ಇಲ್ಲ ಈಗ? ಒಬ್ಬಲೇ ಅದನ್ನು ಒಪ್ತಾನೆ. ಅದು ಅದನ್ನೇ ನಾವು ಕೇಳ್ತಿರೋದು ಈಗ. ಅವರಿಗೆ ಬಂತು ಅಂತ ಹೇಳಿದ್ರೆ ಶುದ್ಧ ನೀವು ಬರ ಹಾಗಿಲ್ಲ. ಅಶುದ್ಧ ಎಲ್ಲಿಂದ ಬಂದ ಇವತ್ತೆ? ಶುದ್ಧನೇ ಬರಬೇಕಾದ್ರೆ ಇಂದಿಬ್ಬರಿಗೆ ಒಬ್ಬರು ಶುದ್ಧ ಅಶುದ್ಧ ಅಂತ ಎರಡು ಭಾಗ ಒಪ್ಪಿಕೊಂಡ್ರೆ ದ್ವೈತ ಬಂತು, ಮತ್ತೆ ಅದ್ವೈತ ಹೊರಟೋಯ್ತು. ಒಬ್ಬನೇ ಶುದ್ಧ ಅಂತ ಹೇಳಿದ ಮೇಲೆ ಅಶುದ್ಧ ಮಾಡಲಿಕ್ಕೆ ಉಪಾಧಿ ಎಲ್ಲಿಂದ ಬಂತು ಅವನಿಗೀಗ? ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರ ಸಿದ್ಧಾಂತದ ಪ್ರಕಾರ ಪ್ರಶ್ನೆ ಮಾಡಿ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಶುದ್ಧ ಆದ್ರೆ ಅರ್ಥ ಇರೋದಕ್ಕೆ, ಶುದ್ಧ ಶುದ್ಧ ಆಗೋದು ಯಾವಾಗವನು? ಉಪಾಧಿ ಸಂಬಂಧ ಇಲ್ಲದೆ ಹೋದ್ರೆ. ಶುದ್ಧನಿಗೆ ಉಪಾಧಿ ಸಂಬಂಧ ಬರುತ್ತೆ ಅಂದ್ರೆ ಏನರ್ಥ? ಕೇವಲೇ ಸ್ವಸ್ಮಿನ್ ನಿವರ್ತನಾದ ಅದೋಷ ಇತಿ ಚೇತ್, ಕೇವಲೇ ಸ್ವಸ್ಮಿನ್ ಅವರ್ತನಾದ ಅದೋಷ ಇತಿ ಚೇನ್ನ ಮುಂದೆ ಹೇಳ್ತಾರೆ. ಸ್ವಸ್ಥೈವ ಅನ್ಯಥಾ ಯಜ್ಞದತ್ತ ಕಿಮಿತಿ ನ ಸ್ವಾತ್ಮಾನ ಮಾರೋಹೇತ್. ನೋಡಿ, ಅದು ದೋಷ ಇಲ್ಲ ಅಂತ ಕೇಳೋದಾದ್ರೆ ಸರಿ ಬಿಡಾಗಿರಿ. ಯಜ್ಞದತ್ತನ ಮೇಲೆ ಯಜ್ಞದತ್ತನ ಕೂತ್ಕೊಳ್ಳಿ ಆಗುತ್ತಾ? ಯಜ್ಞದತ್ತ ತನ್ನ ಭುಜ ಮೇಲೆ ತಾನೇ ಕೂತ್ಕೊಳ್ಳಿ ಅಂದ್ರೆ ಸಾಧ್ಯ ಉಂಟಾ? ಯಜ್ಞದತ್ತ ದೇವದತ್ತ ಅಂತ ಇಬ್ಬರಿದ್ರೆ ಯಜ್ಞದತ್ತನ ಭುಜ ಮೇಲೆ ಅವನು ಕೊಡ್ಬಹುದು, ಅವನ ಭುಜ ಮೇಲೆ ಇವನು ಕೊಡ್ಬಹುದು. ಗೊತ್ತಾಯ್ತಾ? ಇವನು ಇಬ್ಬರು ಒಟ್ಟಿಗೆ ಕೊಡ್ಲಕ್ಕೆ ಬರಲ್ಲ, ಅದು ಮತ್ತೆ ಒಟ್ಟಿಗೆ ಕೊಡ್ಲಕ್ಕೆ ಹೋದೇನಾಯ್ತು ಅಲ್ಲಿಗೆ? ಅನ್ಯೋನ್ಯಾಸ್ರಯ ದೋಷ. ಒಟ್ಟಿಗೆ ಒಬ್ಬ ಭುಜ ಕೊಡ್ತಾರೆ ಅನ್ಯೋನ್ಯಾಸ್ರಯ. ಒಬ್ಬರು ತನ್ನ ಮೇಲೆ ತಾನೇ ಕೊಡ್ತಾರೆ ಅಂದ್ರೆ ಆತ್ಮಾಶ್ರಯ. ಒಬ್ಬರು ಸಾಲ ಒಬ್ಬರೊಬ್ಬರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬದಲೇವರೇ ಇಲ್ಲ, ಏನಾಯ್ತು ಅಲ್ಲಿಗೆ? ಫಸ್ಟ್ ಫ್ಲೋರೇ ಇಲ್ಲ, ಕಟ್ತಾರದ ಕೆಲಸ. ಸೆಕೆಂಡ್ ಫ್ಲೋರ್ ತಳ್ಳು ಲೆಕ್ಕ ಹಾಕ್ತಾನೆ ಇದ್ದಾನೆ. ಫಸ್ಟ್ ಫ್ಲೋರೇ ಇಲ್ಲ, ಫಸ್ಟ್ ಆಫ್ ಆಲ್ ಏನದು ಅನವಸ್. ಫಸ್ಟ್ ಫ್ಲೋರ್ ಇದ್ರೆ ಮುಂದಿನ ಪ್ರಶ್ನೆ. ಫಸ್ಟ್ ಫ್ಲೋರ್ ಅಂದ್ರೆ ಏನೀಗ? ಫಸ್ಟ್ ಕಾಸ್ ಅಂಡ್ ಎಫೆಕ್ಟ್ ಪ್ರೂವ್ ಆಗಿಬಿಟ್ರೆ ಅದು ಫಸ್ಟ್ ಫ್ಲೋರ್ ಇದ್ದಾಗ ಅದೇ ಎಷ್ಟಾರು ಹೇಳ್ಕೊಂಡು ಪರವಾಗಿಲ್ಲ. ಅದು ಎಂಥ ಅನವಸ್ಥೆ ಆಗತ್ತದ? ಸದನವಸ್ಥ ಅದು ಒಳ್ಳೆ ಅನವಸ್ಥ, ದೋಷ ಅಲ್ಲ. ನಮಗೆ ಗೊತ್ತಿಲ್ಲ ಅಂತ ಐತೆ ಹೊರತು ಅದು ದೋಷ ಇರೋದಿಲ್ಲ. ಆದ್ರೆ ಬದಲಿದೆ ಪ್ರೂವ್ ಮಾಡಿಲ್ಲ. ಹೇಳ್ತಾ ಹೋದ್ರೆ ಏನಾಗುತ್ತೆ ಅಲ್ಲಿಗೆ? ಈಗ ಬರೀ ಒರಿಜಿನಲ್ ಕೊಡೋದು ಜೆರಾಕ್ಸ್ ಕೊಡ್ತಾರೆ ಒರಿಜಿನಲ್, ಮತ್ತೆ ಮತ್ತೊಂದು ಜೆರಾಕ್ಸ್ ಮತ್ತೊಂದು ಜೆರಾಕ್ಸ್ ಕೊಡ್ತಿದ್ದಾರೆ. ಕೊಡಿಗೆ ಹೇಳ್ತಾರೆ ಇಂಥದ್ದು ಕೋಟಿ ಕೊಟ್ಟರು ಒಪ್ಪೋದಿಲ್ಲ. ಫಸ್ಟ್ ಏನು ಮಾಡ್ಬೇಕು ನೀನೀಗ? ಒಂದು ಒರಿಜಿನಲ್ ತೋರಿಸ್ಲೇಬೇಕು ನೀನು. ಒರಿಜಿನಲ್ ಬರೀ ಜೆರಾಕ್ಸ್ ಮೇಲೆ ಮೇಂಟೈನ್ ಮಾಡಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಇವನು ಸ್ಥಿತಿ ಇದೆ. ಕೇವಲೇ ಸ್ವಸ್ಮಿನ್ ಅವರ್ತನ ತದೋಷ ಆಯ್ತು ಚೆನ್ನ ತರಿ ಕುಂಡಲಿನಿ ಸ್ವಸ್ಮಿನ್ ಸ್ವಯಂ ವರ್ತೇತ. ಕುಂಡಲಿನಿ ಅಂತ ಕರೆದ, ಕುಂಡಲ ಹಾಕೊಂಡು ಕುಂಡಲಿನಿ, ಕುಂಡಲಿ ಒಳ ಮತ್ತು ಕುಂಡಲ ಹಾಕೋದ ಅರ್ಥ ಏನು? ಅದು ದೋಷ ಬಂತು. ಮತ್ತೆ ಕುಂಡಲಿ ಆಗಿಬಿಟ್ಟಿದ್ದಾನೆ ಈಗಾಗಲೇ ಅವರು, ಉಪಾಧಿ ಗ್ರಸ್ತರಾದವನಿಗೆ ಮತ್ತೆ ಉಪಾಧಿ ಬರೋದು ಅಂದ್ರೆ ಏನರ್ಥ? ಸಾಧ್ಯ ಇಲ್ಲ. ಉಪಾಧಿ ಮೊದಲೇ ಒಪ್ಕೊಂಡ್ಬಿಡ್ತೇನೆ ಅಂದ್ರೆ ಸ್ವಾಭಾವಿಕ, ಸ್ವಾಭಾವಿಕ ಅದು ಹೋಗೋದಿಲ್ಲ. ರೂಪ ವಿಶಿಷ್ಟೇ ಚ, ಅದು ರೂಪಸ್ಯ ವೃತ್ತಿ ಸ್ಯಾತ್. ರೂಪ ವಿಶಿಷ್ಟದಲ್ಲಿ ರೂಪ, ಒಂದು ರೂಪ ಇರಲಿಲ್ಲ ರೂಪ ಕೊಟ್ಟ ಸರಿನೇ. ರೂಪಕ್ಕೆ ರೂಪ ಅಂದ್ರೆ ಏನು? ಅಲಂಕಾರಕ್ಕೆ ಅಲಂಕಾರ ಅಂದ್ರೆ ಏನು? ಅರ್ಥ ಇಲ್ಲ. ತಸ್ಮಾತ್ ಉಪಾಧಿ ಸಂಬಂಧಸ್ಯೆ ಉಪಾಧಿ ಸಂಬಂಧಾಂಗೀಕಾರೇ ಅನವಸ್ಥಾದಿ ಪ್ರಸಂಗಾತ್ ಶುದ್ಧಸ್ಯೈವ ಉಪಾಧಿ ಸಂಬಂಧ ಇತಿ ಅಂಗೀಕಾರ್ಯಂ. ಇಷ್ಟೆಲ್ಲ ದೋಷ ಬರೋದ್ರಿಂದ ಶುದ್ಧನಿಗೆ ಉಪಾಧಿ ಸಂಬಂಧ ಅಂತ ತಿಳ್ಕೊಂಡ್ಬಿಡು. ಒಂದು ಒಪ್ಪಿಕೊಳ್ತೀನಿ ಅಂದರೆ ತಥಾಚನ ಬದ್ಧ ಮುಕ್ತಾದಿ ವ್ಯವಸ್ಥಾ ಸಿದ್ಧಿ. ಯಾವ ಶುದ್ಧನಿಗೆ ನೀವು ಅಜ್ಞಾನ ಹೇಳಿಬಿಡ್ತೀಯೋ, ಅಜ್ಞಾನ ಬಂದ ಮೇಲೆ ಇನ್ಫೈನೈಟ್ ಫಾರಮ್ಸ್ ಬಂತು ಅವನಿಗೆ. ಎಷ್ಟು ಫಾರಂ ಮುಕ್ತಿ ಆದರೂ ಕೂಡ ಒಂದು ಫಾರಂ ಹುಡ್ಕೊಂಡೇ ಹುಡ್ಕೊಳ್ಳೋದ್ರಿಂದ ಅವನಿಗೆ ಸದಾಕಾಲ ಏನಾಗ್ತಾನೆ? ಅವನು ಮತ್ತೆ ಸಂಸಾರಿ ಆಗೇ ಆಗ್ತಾನೆ. ವ್ಯರ್ಥ ಇವ ಬಹುಜೀವಾಭ್ಯುಪಗಮಃ. ಇಷ್ಟೆಲ್ಲ ಮಾಡಿ ಏಕಜೀವವಾದವನ್ನು ಯಾತಕ್ಕೆ ಕೈಬಿಟ್ಟಿದ್ದೆ ನೀನೀಗ? ಅವ್ರಿಗೆ ಭಾರಿ ಪ್ರಾಬ್ಲಮ್ ಬರುತ್ತೆ, ನಮಗೆ ಬರಬಾರದಂತ ಮಾಡಿದೆ. ಕೊನೆಗೆ ಎಲ್ಲಿ ಬಂತು ನಿನಗೆ? ಅದೇ ಪ್ರಾಬ್ಲಮ್ ಬಂತು ಕೊನೆಗೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೇನೀಗ, ರೌಂಡ್ ಹಾಕೊಂಡು ಎಲ್ಲ ಹೋಗಿ ಕೊನೆಗೆ ಅದೇ ಅವಾರ್ಡ್ ಮಾಡಲಿಕ್ಕೆ ಅಂತ ಹೋದ, ಅಲ್ಲೇ ಬಂದು ಸಿಕ್ಕಾಕೊಂಡ ಕೊನೆಗೆ. ಅದು ರೌಂಡ್ ಹೊಡೆದು ವೇಸ್ಟ್. ಇಷ್ಟೊತ್ತು ರೌಂಡ್ ಹೊಡೆದು ಬೇರೆ ಏನಾಯ್ತು ಈಗ? ಅದಿಷ್ಟು ವೇಸ್ಟ್, ಏನು ಉಪಯೋಗ? ದೇರ್ಫೋರ್ ಏಕಜೀವವಾದಕ್ಕೆ ಬರೋ ದೋಷಗಳೆಲ್ಲ ಬಹುಜೀವವಾದಕ್ಕೆ ಬಂದು ಏನು ಉಪಯೋಗ ಆಗಲೇ ಇಲ್ಲ. ಅತ್ರಾಹು ಮಾಯಾವಾದಿನಃ. ಈಗ ಮಾಯಾವಾದಿಗಳು ಮತ್ತೆ ಬಂದರು. ಸತ್ಯೋಪಾಧಿಕೃತ ಸತ್ಯ ಜೀವಭೇದವಾದಿನಾಂ ಬದ್ಧ ಮುಕ್ತಾದಿ ವ್ಯವಸ್ಥಾ ಸಿದ್ಧವಪಿ ಅಸ್ಮಾಕಂ ಸಾ ಸಿದ್ಧವತ್ತೇವ ಸಿದ್ಧತ್ತೇವಾ. ಅವರೇ ಅದ್ವೈತಿಗಳಲ್ಲಿ ಎರಡು ಗುಂಪಿಗ, ಭಾಸ್ಕರ ಅದ್ವೈತಿಗಳು, ಶಂಕರ ಅದ್ವೈತಿಗಳು. ಅವನೇನು ಸತ್ಯೋಪಾಧಿ ಒಪ್ಪಿಕೊಂಡು ಇಷ್ಟೆಲ್ಲ ಮಾತಾಡಿದ್ದ ನೋಡಿದ್ರೆ, ಅದಕ್ಕೆ ನಾವು ಸುಳ್ಳು ಉಪಾಧಿ ಅಂತ ಹೇಳಿದ್ದು ಶುರು ಮಾಡಿದವನು. ಏನು ಹೇಳಿದ್ವಿ ನಾವೀಗ? ಸತ್ಯ ಉಪಾಧಿ ಒಪ್ಕೊಂಡು ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತಲ್ಲ, ಅದಕ್ಕೆ ಸತ್ಯೋಪಾಧಿಕೃತ ಸತ್ಯ ಜೀವ ಭೇದವಾದಿ ನಾಮ್. ಸತ್ಯ ಉಪಾಧಿ ಸತ್ಯ ಜೀವ ಭೇದ ಅಂತ ಒಪ್ಪಿಕೊಳ್ಳೋರಿಗೆ ಬದ್ಧ ಮುಕ್ತಾದಿ ವ್ಯವಸ್ಥೆ ಅಸಿದ್ಧವೊಬ್ಬಿ. ಬದ್ಧ ಮುಕ್ತಾದಿ ವ್ಯವಸ್ಥೆ ಸಿದ್ಧಿ ಆಗೋದಿಲ್ಲ, ಕರೆಕ್ಟು. ಆದರೆ ನಾವು ಹಾಗಲ್ಲ, ಅಸ್ಮಾಕಂ ಸಹ ಸಿದ್ಧತ್ಯೇವ, ನಮಗದು ಪ್ರೂವ್ ಆಗೇ ಆಗುತ್ತೆ. ತಥಾಹಿ ಹೇಗೆ ಅಂದರೆ, ಯದ್ಯಪಿ ಶುದ್ಧ ಶೈವ ಉಪಾಧಿ ಸಂಬಂಧ ತಥಾಪಿ ತದ್ಭಾವಮಾಪನ್ನಸ್ಯ ಮುಕ್ತತ್ವ ಉಪಪದ್ಯತೆ. ನಾವು ಹೇಳೋದೇನೀಗ, ಶುದ್ಧ ಬ್ರಹ್ಮ ಅಂತ ಒಬ್ಬನಿದ್ದಾನೆ, ಅವನಿಗೆ ಉಪಾಧಿ ಗಂಟು ಬಿಡೋದು ಬಂದು, ಅವನಿಗೆ ತದ್ಭಾವಮಾಪನಸ್ಯ ಮುಕ್ತತ್ವ. ಮುಂದೆ ಏನಾಯಿತು? ಉಪಾಧಿ ಹೋಗಿ ಮತ್ತೆ ಶುದ್ಧನಾಗಿಬಿಡ್ತಾನೆ. ಆಯಿತು, ಏನು ಸಮಸ್ಯೆ ಇಲ್ಲ. ಒಬ್ಬೇ ಜೀವ, ಒಬ್ಬೇ ಜೀವ ಅನು ಶುದ್ಧ ಜೀವ. ಅವನು ಶುದ್ಧ ಜೀವ ಉಪಾಧಿ ಬಂತು ಒಬ್ಬ ಪ್ರಧಾನೇ ತಪ್ಪದು. ಶುದ್ಧನಿಗೆ ಉಪಾಧಿ ಬಂದು ಏನರ್ಥ ಅದಕ್ಕೆ? ಉದಾಹರಣೆ, ವಾಯುದೇವನು ಶುದ್ಧ ಅಂತ ಕರಿತೇವೆ. ಶುದ್ಧ ಅಂತ ಕರೆದ ಮೇಲೆ ಎಲ್ಲೂ ನಾವೇನು ಮಾಡುತ್ತೇವೆ ಈಗ? ದೋಷ ಹೇಳೋದಕ್ಕೆ ಹೋಗೋದಿಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತ ದುರ್ಗೋದರ ಅಂತ ಹೇಳಿದ ಮೇಲೆ ಒಂದು ದೋಷನೂ ಒಪ್ಪಲಿಕ್ಕೆ ತಯಾರಿಲ್ಲ ನಾವು. ಗೊತ್ತಾಯ್ತಾ? ಏನೇ ಬಂದರೂ ಅದಕ್ಕೆ ಕಾರಣ ಕೊಡ್ತೇವೆ. ನಾವು ವಾಯುದೇವರು ದೇವರಲ್ಲ, ಅವರಿಗೆ ನಾವು ಶುದ್ಧ ಅಂತ ಕರೆದ ಮೇಲೆ ದೋಷ ಒಪ್ಪೋದಿಲ್ಲ. ಇದು ಪರಮಾತ್ಮ ಸ್ವತಂತ್ರ, ಅವನಿಗೆ ಒಬ್ಬ ವಾಯುದೇವರು ಸ್ವತಂತ್ರರಲ್ಲ, ಅಸ್ವತಂತ್ರರಾಗಿ ಶುದ್ಧರು. ದೇವರು ಸ್ವತಂತ್ರನಾಗಿ ಶುದ್ಧ, ಅಸ್ವತಂತ್ರನಾಗಿ ಶುದ್ಧರಾದವರಿಗೇನೇ ದೋಷ ಇಲ್ಲ ಅಂದಮೇಲೆ ಸ್ವತಂತ್ರ ಶುದ್ಧರಾಗಿ ದೋಷ ಇಲ್ಲಿಂದ ಬರಬೇಕೀಗ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ತಥಾ ಹಿ ಯದ್ಯಪಿ ಶುದ್ಧಶೈವ ಉಪಾಧಿ ಸಂಬಂಧ ತಥಾಪಿ ತದ್ಭಾವ ಮಾಪನ್ನಸ್ಯ ಮುಕ್ತತ್ವ ಉಪಪದ್ಯತೆ ಅಚ್ಚ ಮುಕ್ತ ದೋಷ ಉಪಾಧೀನಾಂ ಮಿಥ್ಯತ್ವ. ಅಲ್ಲ ಭಾರಿ ದೋಷ ಬರುತ್ತೆ ಅಂತ ಕೇಳಿದ್ರೆ ಸುಳ್ಳು ಉಪಾಧಿ ರೀ ಯಾಕೆ ಯೋಚನೆ ಮಾಡ್ತೀರಿ ಅಂತ ಕೇಳಿದ್ರೆ ಸುಳ್ಳು ಉಪಾಧಿ ಇದೇ ಪದ ಉಪಯೋಗಿಸಿ ಉಪಯೋಗಿಸಿ ಕನ್ಫ್ಯೂಸ್ ಮಾಡ್ತಾರೆ. ಮಿಥ್ಯೋಪಾಧಿ ಸಂಬಂಧೇನ ಬ್ರಹ್ಮಣ ಶುದ್ಧತ್ವ ಅಹಾನೇಹೇ. ಬ್ರಹ್ಮನಿಗೆ ಶುದ್ಧತ್ವ ಇದೆ, ಉಪಾಧಿ ಬಂದರೆ ಅಶುದ್ಧನಾಗ್ತಾರೆ ಅಂತ ಹೇಳ್ತೀರಿ. ಅಶುದ್ಧನಾಗೋದಿಲ್ಲ ಅವನೇ, ಅದಕ್ಕೆ ಅಂದರೆ ಸತ್ಯವಾದ ಉಪಾಧಿ ಬಂದರೆ ಅಶುದ್ಧ ಆಗುತ್ತೆ. ಮಿಥ್ಯ ಉಪಾಧಿ ಬೇಕಾದ ಶುದ್ಧಿ ಆಗ್ತಾನೆ. ಮಿಥ್ಯಾ ಮೈಲಿಗೆ ಬಂತು ಅಂದರೆ ಮೈಲಿಗೆ ಬಂದಾಗ ಲೆಕ್ಕಣ. ಮಿಥ್ಯಾ ಮೈಲಿಗೆ ಅಂದರೆ ಏನರ್ಥ, ಮೈಲಿಗೆ ಇಲ್ಲ ಅಂತ ಅರ್ಥ. ಉಪಾಧಿ ಇಲ್ಲ ಅಂತ ಹೇಳೋ, ಇಲ್ಲ ಉಪಾಧಿ ಇದೆ ಅಂತ, ಉಪಾಧಿ ಇಲ್ಲಾರೆ ಭಜಿತ ಆಗುತ್ತಾನೆ, ಸಂಸಾರ ಹೇಳಕ್ಕೆ ಬರೋದಿಲ್ಲ. ಉಪಾಧಿ ಇದೆ ಅಂತ ಹೇಳಬೇಕು ಅವನು. ಸತ್ಯ ಅಂತ ಒಪ್ಕೊಂಡ್ರೆ ದ್ವೈತಿ ಆಗಿಬಿಡ್ತಾರೆ, ಅದಕ್ಕಾಗಿ ಸುಳ್ಳು ಅಂತ ಹೇಳಬೇಕು. ಕೊನೆಗೆ ಆಗಿದ್ದೇನೀಗ ಯಥಾ ಪ್ರಕಾರ ಸುಳ್ಳೆ ಏನು ಮಾಡಲಿಕ್ಕೆ ಹೋಗಿ ಕೊನೆಗೆ ಒಂದು ಸ್ಟೆಪ್ ಮುಂದಾಗಿ ಸಿಕ್ಕೊಂಡಾಗಾಯಿತು ಹೊರತು ಉಪಯೋಗ ಬರಲಿಲ್ಲ. ಮಿಥ್ಯೋಪಾಧಿ ಸಂಬಂಧೇನ ಬ್ರಹ್ಮಣ ಶುದ್ಧತ್ವ ಹಾನೇಹೇ. ಸತ್ಯ ಉಪಾಧಿ ಬಂದಿದ್ದರೆ ಅವನು ಮೈಲಿಗೆ ಆಗಿಬಿಟ್ಟು ಆಗ್ತಾ ಇತ್ತ, ಮಿಥ್ಯ ಉಪಾಧಿ ಬಂದರೆ ಯೋಚನೆ ಇಲ್ಲ. ನೀ ಆರೋಪಿತೇನ ರೂಪೇಣ ಆಕಾಶಶ್ಚ ನಿರೂಪತ ಅಪನೀಯತೆ. ಒಳ್ಳೆ ಎಕ್ಸಾಂಪಲ್ಸ್ ಬೇರೆ ಹೊಡಿತಾರೆ ಮಧ್ಯೆ ಮಧ್ಯೆ. ನೀ ಆರೋಪಿತೇನ ರೂಪೇಣ, ಆಕಾಶಕ್ಕೆ ರೂಪ ಕಲ್ಪನೆ ಮಾಡ್ಕೊಂಡು ಮಾತ್ರಕ್ಕೆ ಆಕಾಶಕ್ಕೆ ರೂಪ ಬಂದುಬಿಡತ್ತಾ, ಆಕಾಶ ನಿರೂಪಣೆ ಅದೇ ರೀತಿಯೇ ಅಂತ ಹೇಳಿದ. ಉಪಾಧೀನಾಂ ಮಿಥ್ಯಾತ್ವೇಪಿ ಭೇದ ಹೇತುತ್ವ ವಿಜ್ಯತೆ ಇವ ಭೇದಶ್ಚಾಪಿ ಮಿಥ್ಯಾತ್ವ. ಉಪಾಧೀನಾಂ ಮಿಥ್ಯಾತ್ವೇಪಿ ಭೇದ ಹೇತುತ್ವ ಅಲ್ಲಯ್ಯ, ಉಪಾಧಿ ಮಿಥ್ಯಾ ಅಂತ ಹೇಳ್ತಿ, ಮತ್ತು ಭೇದ ಎಲ್ಲಿಂದ ಬಂತಾಗಿದೆ ಅಂತ ಕೇಳಿದರೆ ನೋಡಿ ಭೇದರು ಸುಳ್ಳುತ್ತಾರೆ. ಮತ್ತೆ ಶುರು ಮಾಡ್ದೆ ಸುಳ್ಳು ಸತ್ಯ ಭೇದ ಬರಲಿಕ್ಕೆ ಬೇಕು, ಸುಳ್ಳು ಭೇದ ಬರಲಿಕ್ಕೇರಂತೆ. ಸುಳ್ಳು ಸುಳ್ಳು ಬರೀ ಸುಳ್ಳು, ಅದಕ್ಕೆ ಹೇಳಿದೆ ಎಲ್ಲ ಸುಳ್ಳು. ನಿನ್ನ ಮತ ಒಂದು ಸುಳ್ಳು ಅಂತ ಹೇಳ್ಬಿಡು ಸಾಕು, ನೂರಾರು ಸುಳ್ಳು ಹೇಳಬೇಡ. ಏನು ಹೇಳ್ಬೇಕು ಅದಕ್ಕೆ, ನಿನ್ನ ಮತ ಒಂದೇ ಸುಳ್ಳು. ಇನ್ ಸಿಂಪಲ್ ಆನ್ಸರು. ಮಿಥ್ಯಾಭೂತೇನಾಪಿ ಭೇದೇನ ವ್ಯವಸ್ಥಾ ಸಿದ್ಧಿರ್ಯುಜ್ಯತೆ. ಮಿಥ್ಯಾ ಉಪಾಧಿ ಮಿಥ್ಯಾ ಭೇದ, ಅದರಿಂದ ವ್ಯವಸ್ಥೆ ಮಾಡ್ಕೋತೇನೆ ಅಂತ ಕೇಳಿದರೆ ನಮುಮುಕ್ಷು ನವೈ ಮುಕ್ತ ಇತ್ತೇಷ ಪರಮಾರ್ಥತ. ಅವ್ರ ವಾಕ್ಯ ಇದು, ನಮುಮುಕ್ಷು ನವೈ ಮುಕ್ತ. ಮುಮುಕ್ಷು ಅಂತ ಒಬ್ಬನಿಲ್ಲ, ಮುಕ್ತ ಅಂತ ಒಬ್ಬನಿಲ್ಲ, ಎವ್ರಿಥಿಂಗ್ ಮಿಥ್ಯಾ ಅಂತ ಹೇಳಿದ. ಇತ್ತೇಷ ಪರಮಾರ್ಥತ ಇತ್ತು ಸ್ವವ್ಯವಸ್ಥಾನಾಮಪಿ ಕಾಲ್ಪನಿಕತ್ವ. ನಮ್ಮ ವ್ಯವಸ್ಥೆ ಕೂಡ ಕಾಲ್ಪನಿಕನೇ. ಯದ್ಯಪಿ ಉಪಾಧಿ ಸಂಬಂಧ ಇವ ಸಂಸಾರ ಬೀಜಂ ತಥಾಪಿ ಯದಿ ಯದು ಉಪಾಧ್ಯವಚ್ಛಿನ್ನಸ್ಯ ಜ್ಞಾನ ಉತ್ಪನ್ನಂ ನಾಶೌ ಸ್ವೋಪಾಧಿ ಅನ್ಯೋಪಾಧೀನ ಅನ್ಯೋಪಾಧೀನ್ವಾ ಪಶ್ಯತಿ. ಮಿಥ್ಯೋಪಾಧೀನಾಂ ಜ್ಞಾನೇನ ನಿವೃತ್ತತ್ವಾತ್ ಕಿಂತು ಆತ್ಮನಃ ಶುದ್ಧ ಬ್ರಹ್ಮ ಭಾವಮೇವ ಅನುಭವತಿ. ಯದ್ಯಪಿ ಉಪಾಧಿ ಸಂಬಂಧ ಏವ ಸಂಸಾರ ಬೀಜಂ. ಸಂಸಾರಕ್ಕೆ ಬೀಜ ಅಂದ್ರೆ ಮೂಲ ಕಾರಣ, ಬೀಜ ಅಂದ್ರೆ ಮೂಲ ಕಾರಣ. ಸಂಸಾರಕ್ಕೆ ಮೂಲ ಕಾರಣ ಯಾವುದು? ಉಪಾಧಿ ಸಂಬಂಧನೇ. ಇವನು ಶುದ್ಧ, ಉಪಾಧಿಯಿಂದ ಅಶುದ್ಧನಾಗ್ತಾನೆ, ಅದು ಮೂಲ ಕಾರಣ. ತಥಾಪಿ ಯದುಪಾಧಿ ಅವಚ್ಛಿನ್ನಸ್ಯ ಜ್ಞಾನ ಉತ್ಪನ್ನ. ಅಂತ ಉಪಾಧಿ ಯಾರಿಗಿರುತ್ತಲ್ಲ ಅಂಥವ್ನಿ ಮಾತ್ರ ಉಪಾಧಿ ಹೋದ ತಕ್ಷಣ ಜ್ಞಾನ ಬಂತಷ್ಟು ಉಪಾಧಿ ಹೋಗಿಬಿಡುತ್ತೆ, ಜ್ಞಾನ ಬಂತಷ್ಟು ಉಪಾಧಿ ಹೋಗಿಬಿಡುತ್ತೆ, ಅವನು ಮುಕ್ತರಾಗಿಬಿಡ್ತಾನೆ. ಸೋಪಾಧಿ ಮನ್ಯೋಪಾಧೀನ್ವಾ ಪಶ್ಯತಿ. ಮಿಥ್ಯೋಪಾಧೀನಾಂ ಜ್ಞಾನೇನ ನಿವೃತ್ತತ್ವಾ. ಜ್ಞಾನ ಬರ್ತಿರಲಿಕ್ಕೆ ಮಿಥ್ಯೋಪಾಧಿ ಹೋಗಿಬಿಡೋದ್ರಿಂದ ಕಿಂತ ಆತ್ಮನ ಶುದ್ಧ ಬ್ರಹ್ಮ ಭಾವಮೇವ ಅನುಭವತಿ. ತಾನು ಶುದ್ಧ ಬ್ರಹ್ಮ ಅಂತ ಅನುಭವ ಹೊಂದ್ಬಿಡುತ್ತೆ ಅವನಿಗೆ. ತಮಾಷೆ, ಬ್ರಹ್ಮನೇ ಅನುಭವ ಬರೋ ಚಾನ್ಸೇ ಇಲ್ಲ. ಯಾತಕ್ಕೆ? ಅವನು ಹೇಳಿದ್ದಾನೆ ಅನುಭವ ಅಂದ್ರೇನು? ತನ್ನಂತ ಅಂತ ತಿಳಿಯೋದು. ತನ್ನಂತ ಅಂತ ತಿಳಿಯೋಗಿಲ್ಲ ಅವನು. ಏನಂತ ಹೇಳ್ಕೊಂಡಿದ್ದಾನೆ? ಕರ್ತೃಕರ್ಮ ವಿರೋಧ ಅಂತ ಹೇಳಿದ. ತನ್ನಂತ ಅಂತ ತಿಳಿಯೋದು ಸಾಧ್ಯ ಇಲ್ಲ ಅಂತ ಹೇಳಿದ. ಅನುಭವ ಏನು ಬಂತು ಬ್ರಹ್ಮನಿಗೆ? ಅನುಪನ್ನ ಜ್ಞಾನಸ್ಥ. ಅಲ್ಲಿ ಪ್ರಾಬ್ಲಮ್ ಮತ್ತೆ ಈಗ ಉಪಾಧಿನ ಅಜ್ಞಾನ, ಅಜ್ಞಾನ ಉಪಾಧಿ ಅಂತ ಕೇಳಿದ್ರೆ ಗೊತ್ತಾಯ್ತಾ? ಅದು ಬುದ್ಧಿ ಬರುತ್ತೆ. ಅದಿಷ್ಟು ಬೇಕಾದಷ್ಟು ಡಿಸ್ಕಸ್ ಮಾಡ್ತಾರೆ. ಈಗ ಅಜ್ಞಾನದ ಉಪಾಧಿ ಬಂತು, ಉಪಾಧಿಯಿಂದ ಅಜ್ಞಾನ ಬಂತು, ಉಪಾಧಿ ತನ್ನಷ್ಟಾನೆ ಬಂತು. ಮೂರು ಪಾಸಿಬಿಲಿಟೀಸ್ ಈಗ. ಉಪಾಧಿ ತನ್ನಷ್ಟಾನೆ ಬಂತು, ಅಜ್ಞಾನದ ಉಪಾಧಿ ಬಂತು, ಉಪಾಧಿಯಿಂದ ಅಜ್ಞಾನ ಬಂದು ಮತ್ತೆ ಉಪಾಧಿ ಬಂತು ಅಂತ ಕೇಳಿದ್ರೆ ಏನು ಹೇಳಿದ್ರು ಕೂಡ ಏನಾಯ್ತು ಇಲ್ಲಿಗೀಗ? ಎಲ್ಲ ಹೇಳಿದಲ್ಲ, ದೋಷದ ವೆರೈಟಿ ಚೇಂಜ್ ಆಗುತ್ತೆ ಹೊರತು ನೇಮ್ ಚೇಂಜ್ ಆಗುತ್ತೆ ಹೊರತು ದೋಷ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಭವೇನ್ ಮಾಯಾವಾದಿನಾಂ ಅನುತ್ಪನ್ನ ಜ್ಞಾನಸ್ತು ಮಿಥ್ಯಾಭೂತ ನಾ ಉಪಾಧೀನ್ ತತ್ಕೃತಾಂಶ್ಚ ವಿಚ್ಛೇದಾನ್ ಪಶ್ಯನ್ ಸಂಸರತೀತಿ. ಯಾರಿಗೆ ಜ್ಞಾನ ಇಲ್ಲ, ಅನುತ್ಪನ್ನ ಜ್ಞಾನ, ಅನುತ್ಪನ್ನ ಜ್ಞಾನನಾದವನಿಗೆ ಮಿಥ್ಯಾಭೂತಾನ್ ಉಪಾಧೀನ್ ತತ್ಕೃತಾಂಶ್ಚ ವಿಚ್ಛೇದಾನ್ ಪಶ್ಯನ್. ಅವನಿಗೆ ಮಿಥ್ಯಾಭೂತ ಉಪಾಧಿ ಕಾಣ್ತಾ ಇದೆ, ಅದರಿಂದಾಗಿನೇ ಅವನಿಗೆ ಸಂಸಾರ ಇದೆ. ಜ್ಞಾನ ಬಂದವನು ಏನಾಗ ಉತ್ಪನ್ನ ಜ್ಞಾನ ಏನಾಗಿಬಿಡ್ತಾನೆ, ಉಪಾಧಿ ಮಿಥ್ಯ ಅಂತ ಗೊತ್ತಾಗಿಬಿಡುತ್ತೆ, ಅವನಿಗೆ ಸಂಸಾರ ಇರೋದಿಲ್ಲ. ಅವನಿವನು ಅಂತ ಹೇಳ್ತೀಯಲ್ಲ, ಏನರ್ಥ ಈಗ? ಅವನಿವನು ಅಂತ ಹೇಳಿದ ತಕ್ಷಣ ಏನು ಬಂತ ಅಲ್ಲಿ? ಭೇದ ಬಂತು. ಮತ್ತೆ ಅವನಿವನು ಅಂತ ಹೇಳಿದ ತಕ್ಷಣ ಒಂದು ಒಬ್ಬಕ್ತಿ ಅಂತ ಹೊರಟೋಯ್ತು. ಇಷ್ಟ ಅವನುವಾದ ಇಲ್ಲಿಂದ ಶುರುವಾಯ್ತು. ಈಗ ಇಲ್ಲಿಂದ ಅತ್ರಾಹು ಮಾಯಾವಾದಿನ ಹಿಡಿದು ಇಲ್ಲಿವರೆಗೂ ಅವ್ರ ಮಾತಿದೆ. ಇವ್ರ ಮಾತಿನ ಒಟ್ಟು ಸಾರಾಂಶ ಏನು ಅಂದರೆ, ಅವರಂತೆ ನಾವು ಸತ್ಯ ಉಪಾಧಿಯಿಂದ ಸತ್ಯಭೇದ ಬರುತ್ತೆ ಅಂತ ಹೇಳಲಿಲ್ಲ. ಮಿಥ್ಯಾ ಉಪಾಧಿಯಿಂದ ಮಿಥ್ಯಾಭೇದ ಬರೋದ್ರಿಂದ ನಮಗೆ ಯಾವ ಸಮಸ್ಯೆನೂ ಇಲ್ಲ ಅನ್ನೋದು ನಮ್ಮೇನು ಆರ್ಗ್ಯುಮೆಂಟ್. ಅತ್ರೋಚ್ಯತೆ, ಇದಕ್ಕೆ ಉತ್ತರ ಕೊಡ್ತೇವೆ. ಭವೇನ್ ಮಾಯಾವಾದಿನಾಂ ವ್ಯವಸ್ಥಾ ಸಿದ್ಧಿ ಯದಿ ಉಪಾಧಿ ಭಿನ್ನತ್ವ ಯುಜ್ಜೇತ. ಆಯಿತು, ಉಪಾಧಿ ಇದೆ ಅದರಿಂದಾಗಿ ಭೇದ ಬರುತ್ತೆ ಅಂತ ಇದ್ದಿದ್ರೆ ಇದಿಷ್ಟು ಉತ್ತರ ಒಪ್ಪುವುದಾಗಿತ್ತು. ನಚ ತದ್ಯುಜ್ಯತೆ, ಅದು ಸರಿಯಲ್ಲ. ನಿರಧಿಷ್ಠಾನತ್ವಾದಿನ ಪ್ರಾಗೇವ ದೂಷಿತತ್ವ. ಉಪಾಧಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ಬಿಟ್ಟಿದ್ದೇವೆ ಈಗಾಗಲೇ, ಉತ್ತರ ನೀವು ಕೊಟ್ಟಿಲ್ಲ. ಈಗಲೂ ಕೂಡ ನ ಕೇವಲ ಪೂರ್ವೋಕ್ತ ದೂಷಣೇನ ಇವ ವಿಚ್ಛೋಪಾಧಿರ್ನ ಯುಜ್ಯತೆ ಕಿಂ ತರಿತ್ಯತಃ ಇತಶ್ಚೇತಿ. ಹಿಂದೇಳಿ ದೋಷ ಅಷ್ಟೇ ಅಲ್ಲ, ಇನ್ನೂ ಕೆಲವು ದೋಷಗಳಿದೆ ಹೇಳ್ತೀರಿ ಕೇಳು ಅಂತ ಹೇಳ್ತಾರೆ. ಇತಶ್ಚ ಮಿಚ್ಛೋಪಾಧಿರ್ನ ಯುಜ್ಯತೆ, ಮಿಥ್ಯೋಪಾಧಿ ಎಂಬ ಕಾನ್ಸೆಪ್ಟೇ ಸರಿಯಾದದ್ದಲ್ಲ ಅಂತ ಹೇಳ್ತೇನೆ. ಮಿಥ್ಯೋಪಾಧಿ ಉಪಾಧಿ ಕಾನ್ಸೆಪ್ಟೇ ಸರಿ ಇಲ್ಲ ಅವನಿಗೆ. ಫಸ್ಟು ಸತ್ಯೋಪಾಧಿ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಉಪಾಧಿ ಸರಿ ಇಲ್ಲ ಅಂತ ಹೇಳಿದಾಗ ಆಯ್ತಲ್ಲ. ಇನ್ನು ಮಿಥ್ಯೋಪಾಧಿ ಎಂಬುದೇನದು ಇನ್ನೂ ಹೆಚ್ಚು ಅಪಾಯಕರವಾದಂಥ ಸಿದ್ಧಾಂತ ಅಂತ ಹೇಳಿ ಖಂಡನೆ ಮಾಡ್ತಾರೆ. ವಕ್ಷ್ಯಮಾಣಾದಪಿ ದೂಷಣಾದಿತ್ಯರ್ಥ, ಮುಂದೆ ಹೇಳ್ತಕ್ಕಂಥ ದೂಷಣದಿಂದಾಗಿ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದನ್ನ ನಾಳೆ ಖಂಡನೆ ಮಾಡ. ಓಂ, ಇದಿಷ್ಟು ನಾಳೆ ಉಪಾಧಿ ಖಂಡದಲ್ಲಿ ಆಗಿದೆ ಗೊತ್ತಾಯ್ತಾ. ಅದನ್ನು ಸ್ವಲ್ಪ ಇದಾಗಿ ಹೇಳ್ತಿದ್ದೆ, ಅಲ್ಲಿ ಶ್ಲೋಕ ರೂಪದಲ್ಲಿ ಹೇಳಿದ್ರು, ಇಲ್ಲಿ ವಾಕ್ಯ ರೂಪದಲ್ಲಿ ಹೇಳ್ತಾ ಮಧ್ಯ ಮಧ್ಯ ಕೆಲವು ಹೊಸ ವಿಷಯಗಳನ್ನು ಸೇರಿಸ್ತಾ ಇದು ಅರ್ಥ ಮಾಡಿ ಅದು ಮನಸ್ಸತ್ತು ಓದ್ಕೊಂಬಂದ್ಬಿಟ್ರೆ ಬೇಗ ಬೇಗ ಅರ್ಥ ಆಗಿದೆ. ಮುಂದಿನಿಷ್ಟು ಉಪಾಧಿ ಖಂಡನ, ಆಮೇಲೆ ಮಿಥ್ಯಾತ್ವ ಅನುಮಾನ ಕಂಡು ಸ್ವಲ್ಪ ರಿಪೀಟ್ ಮಾಡ್ತಾರೆ ಮತ್ತೆ. ಓ ಹೌದು, ಅದೇ ಹೇಳ್ತಿರೋದು. ಉಪಾಧಿ ಪ್ರಶ್ನೆ ಬರೋದು ಯಾವುದಕ್ಕೆ ಅಂತ ಕೇಳಿದ್ರೆ, ಜಡಪದ ಚೇತನ ಬ್ರೇಕ್ ಮಾಡೋ ಶಕ್ತಿ ಇಲ್ಲ, ಇದನ್ನು ಬ್ರೇಕ್ ಮಾಡೋ ಚೇತನ ಬ್ರೇಕ್ ಮಾಡಕ್ ಬರೋದಿಲ್ಲ. ಅರ್ಥ ಆಯ್ತಾ? ಅದನ್ನೇ ಪ್ರಶ್ನೆ ಕೇಳ್ತಿರೋದು ನಾವು. ಅದು ಹೇಗಾಗತ್ತೆ? ಆಗಲೇ ಸಾಧ್ಯನೇ ಇಲ್ಲ. ಉಪಾಧಿ ಜಡಕ್ಕೆ ಉಪಾಧಿ ಅಂದ್ರೂ ಅರ್ಥ ಇಲ್ಲ, ಚೇತನಕ್ಕೆ ಉಪಾಧಿ ಅಂದ್ರೂ ಅರ್ಥ ಇಲ್ಲ. ಈ ಎರಡು ರೀತಿಯಲ್ಲೂ ಕೂಡ ಅದು ಉಪಾಧಿ ಅನ್ನೋದು ಅರ್ಥರಹಿತವಾದ ಪದ ಅಂತ ಉಪಯೋಗಿಸ್ತಾರೆ. ಅದೇ ಹೇಳ್ತಿರೋದು, ಶುದ್ಧ ಅಂದ್ರೆ ಉಪಾಧಿಯಲ್ಲಿಂದ ಬಂತವನಿಗೆ. ಉಪಾಧಿ ಬಂದ್ರೆ ಶುದ್ಧ ಹೇಗಾಗ್ತಾನೆ ಗೊತ್ತಾಯ್ತಾ? ಉಪಾಧಿ ಬಂದ ಮೇಲೆ ಶುದ್ಧ ಆಗ ಚಾನ್ಸ್ ಇಲ್ಲ. ವ್ಯತ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ರು, ಮೈಲಿಗೆ ಪ್ರಶ್ನೆನೇ ಇಲ್ಲ. ಆಮೇಲೆ ಎಂಥ ಹತ್ತಿರ ಸಂಬಂಧಿ ಹೋದ್ರೂ ಕೂಡ ಏನಾಗಲ್ಲ ಅವರಿಗೆ, ಮೈಲಿಗೆ ಇಲ್ಲ. ಯಾವುದೋ ಕಾರಣ ಕೇಳಿದ್ರು ಕೂಡ ಏನಲ್ಲ, ಅದು ಶುದ್ಧ ಅಲ್ಲ. ಮತ ಆ ಪ್ರಕಾರ ಶುದ್ಧ ಅಲ್ಲ ಅಂತ ಒಪ್ಪಬೇಕು. ಹೌದು. ಓಂ ಜನ್ಮಾದ್ಯಶ್ಚ ಯಥೋನ್ವಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.